மயோ எத்திரிசர்கோ மிருஷா காம்னா ஸ்வேன சதா நிரஸ்த குஹகம் சத்யம் பரம் தீமஹி. யாவதாயிட்டீங்க பதச்சேதா பிரஜல்பிதம் த்ரிசர்கா. அதே மந்தித்தல்ல த்ரிசர்கோ மிருஷா அந்த ஹேளிது உத்தர கொட்ரு, அது சரியல்ல அந்த ஹேளிது. அது முகித் நின்னு ஆகித்தல்ல பிரஜல்பிதம் பதச்சேதா காயத்ரியர்த்தோபி தீமஹீதி ஏததுக்தம் பவதி. அதாகுது உபக்ரமாதி தாத்பரிய யுக்தியுபேத சர்வ ஸ்ருதி ஸ்மிருதி தாத்பரிய பரியாலோசனையா சர்வ ஜகஸ்ருஷ்டியாதி கர்த்தத்வாத் சர்வஜ்ஞத்வாத். எஷ்டு சரியாவாதி இஷ்டு சாராம்சம் அந்த ஹேளிது, இஷ்டு ஹேளிதர சாராம்ச இது. உபக்ரமாதி தாத்பரிய யுக்தி உபேத சர்வ ஸ்ருதி ஸ்மிருதி தாத்பரிய பரியாலோசனையா சர்வ ஜகசிருஷ்டியாதி கர்த்ருத்வாத் சர்வஜ்ஞத்வாத் அனன்யாதிபதித்வாத் சதுர்முக ஜானோபதேஷ்டுத்வாத் ஸ்வானுக்ரஹ மந்தரேண துர்ஞேயத்வாத் ஸ்வப்ரயோஜன அனுத்தேசேன கேவல லீலயைவ ஜகசர்ஜனாதி பிரவருத்திமாத் பிரவருத்திமத்வாத் ஸ்வத ஏவ நித்ய நிரஸ்த இந்திரஜாலத்வேன சத்யமஹிமத்வாத் நித்ய நிர்துக்க நிரதிசி ஆனந்தானுபவ ரூபத்வாச்ச சர்வகுணபூர்ணோ விஷ்ணு சர்வைர்த்தே இது தாத்பரியார்த்த. எஷ்டு கிளியர் ஆகிது, பிரத்தியொன்னு கவனிச்சு ஒன்னொன்று அர்த்தக்கு ஹேக் சேர்ச்சிதா ஜென்மாதி ஸ்லோக பூர்த்தி மனசில் இட்டுக்கொள்ளி பூர்த்தி ஓதி ஹேக் கரெக்டாக ஜோடிஸ்தார் நோடி. அது ஜென்மாதிஷ்டே இதே ஈக உபக்ரமாதி தாத்பரிய யுக்தியுபேத சர்வ ஸ்மிருதி அன்வய சப்தக்கு அர்த்தம் அன்வயாத் அந்த உபக்ரமாதி தாத்பரிய யுக்தியுபேத சர்வ ஸ்ருதி ஸ்மிருதி தாத்பரிய பரியாலோசனையா மாடிதாக சர்வ ஜக சிருஷ்டியாதி கர்த்தத்வாத் ஜென்மாத்திய சர்வஜ்ஞத்வாத் அர்த்தேஷ்வபிஜ்ஞா ஸ்வராட் ஆமேல அனன்யாதிபதித்வாத் ஸ்வராட் அனன்யாதிபதி அந்த ஸ்வதந்திரனாகிறோதரிந்த ஆமேல தேனே பிரம்மஹதாய ஆதிகவயே சதுர்முக சதுர்முக ஜானோபதிஷ்டுத்வாத் முஹ்யந்தி அம்சூரய ஸ்வானுகிரக மந்தரேண துர்ஞேயத்வாத் தன் அனுகிரகம் ஆனவர் யாருக்கு பரமாத்மா தெரியோதில்ல ஆதரிந்த ஸ்வப்ரயோஜன அனுத்தேசேன கேவல லீலையைவ ஜெகசர்ஜனாதி பிரவருத்தி மத்வா எத்திர திருசர்கோ மிருஷா அதன் ஹேளிதரு. அப்ப நித்திய நிரஸ்த இந்திரஜாலத்வேன தாம்னாஸ்வேன சதா நிரஸ்த குஹகம் சத்தியமஹிமத்வாத் சத்தியனாகிதாரே நித்ய நிர்துக்க நிரதிசை ஆனந்த அனுபவ ரூப சத்திய சப்தக்கு அர்த்தம் ரூபத்வாச்ச சர்வகுணபூர்ண பரம் பரசப்த சர்வகுணபூர்ண தீமஹி சர்வைர்தேய இது தாத்பரியார்த்த. இடீ ஸ்லோகன ಪ್ರತಿ ಪದವನ್ನು ಕೂಡ ಈ ರೀತಿ ಜೋಡಿಸಿ ಹೇಳ್ತಾ ಇದು ವಿಜಯ ವಿಜಯಧರ ವಿಶೇಷ ಕಾಂಟ್ರಿಬ್ಯೂಷನ್. ಅದು ಈ ಶ್ಲೋಕ ಇದಿಷ್ಟ ಅರ್ಥ ತಿಳ್ಕೊಂಬಿಟ್ರೆ ಸಾಕು, ಇಷ್ಟು ಹೇಳಿದ್ರೆ ಒಟ್ಟು ಸಾರಾಂಶ. ಏತ ದುಕ್ತಂ ಭವತಿ ಅಂದ್ರೆ ಹೇಳೋ ಇಷ್ಟೊತ್ತು ಹೇಳಿದ ಅರ್ಥ ಇದು ಅಂತ ಅರ್ಥ ಸಾರಾಂಶ. ಅದು ಸರಿಯಾಗಿ ಗುರುತು ಮಾಡ್ಕೊಂಡು ಮನೆಯಲ್ಲಿ ಓದ್ತಾ ಇರಬೇಕು ಆ ವಾಕ್ಯ. ಎಲ್ಲ ಬಿಟ್ಟರು ಕೂಡ ವಾಕ್ಯ ಬಿಡಬೇಡಿ. ನಾನು ಧೀಮಹೀತಿ ಛಾಂದಸ ಪ್ರಯೋಗ ಕಸ್ಮಾತ್ ಕುತಃ ಉಚ್ಚತೆ. ಈಗ ಒಂದು ಪ್ರಶ್ನೆ ಬಂತು, ಅದೇನು ಸತ್ಯಂ ಪರಂ ಧೀಮಹಿ ಸತ್ಯ ಬಂತಲ್ಲ ಭರ್ಗೋದೇವಸ್ಯ ಧೀಮಹಿ ಛಾಂದಸ ಪ್ರಯೋಗ ಅಂದ್ರೆ ಏನು? ವೈದಿಕ ಪ್ರಯೋಗ ಅಂತ ಅರ್ಥ. ವೇದದಲ್ಲಿ ಬಂದಿರತಕ್ಕಂಥ ಪ್ರಯೋಗ ಧೀಮಹಿ ಅಂತ ಹೇಳಿ. ಉಚ್ಚತೆ ಗಾಯತ್ರಿ ಪ್ರತಿಪಾದ್ಯಂ ನಾರಾಯಣಾಖ್ಯಂ ಬ್ರಹ್ಮ ಬ್ರಹ್ಮೈವನ ಸೂರ್ಯ. ಯಾತಕ್ಕೆ ಧೀಮ ಅಂತ ಉಪಯೋಗಿಸಿದ್ದಾರೆ ಅಂತ ಕೇಳಿದರೆ ಒಂದು ಕಾರಣ ಇಟ್ಕೊಂಡಿದ್ದಾರೆ. ನಾವೆಲ್ಲ ಗಾಯತ್ರಿ ಮಂತ್ರವನ್ನು ಹೇಳ್ತೇವೆ, ಅಲ್ಲಿ ಧೀಮಹಿ ಅಂತ ಹೇಳ್ತೇವೆ. ಅಲ್ಲಿ ಧೀಮಹಿ ಅಂದರೆ ಯಾರು? ನಾ ಸೂರ್ಯ, ಸೂರ್ಯ ಅಂತ ಅನೇಕ ತಿಳ್ಕೊಂಡ್ಬಿಟ್ಟಿದ್ದಾರೆ. ತತ್ ಸವಿತುಹು ಧೀಮಹಿ ಅಂತಿದೆ. ಸವಿತು ಅಂದ್ರೆ ಏನು? ಸೂರ್ಯ ಅಂತ ಅರ್ಥ. ಸೂರ್ಯನ ಧ್ಯಾನ ಮಾಡೋಣ ಅಂತ ಅರ್ಥ ಆಗುತ್ತೆ ಬೇರೆ ನೋಟಕ್ಕೆ. ಅದಲ್ಲ ಅಂತ ಹೇಳೋದಕ್ಕೋಸ್ಕರನೇ ಭಾಗವತ ವಾಕ್ಯ ಏನು ಹೇಳ್ತಾ ಇದೆ ಈಗ? ಸೂರ್ಯನಿಗೆ ಅಪ್ಲಿಕಬಲ್ ಅಲ್ಲ ಇದು. ಇದು ಯಾರಿಗೆ ಅಪ್ಲಿಕಬಲ್? ವಿಷ್ಣುವಿಗೆ ಅಪ್ಲೈ ಆಗ್ತಿರೋ ತೋರಿಸ್ತಾನೆ. ಗಾಯತ್ರಿ ಪ್ರತಿಪಾದ್ಯಂ ನಾರಾಯಣಾಖ್ಯಂ ಪರಂ ಬ್ರಹ್ಮೈವನ ಸೂರ್ಯ ತಸ್ಯ ಚಷ್ಟೋ ಸೂರ್ಯೋ ಅಜಾಯತ. ಸೂರ್ಯ ಸ್ಥಿತಿ ಎಲ್ಲಿ ಬಂದು ಗೊತ್ತಾ ಈಗ? ಪುರುಷೋತ್ತ ಹೋದಾಗ ಸೂರ್ಯ ಸರ್ವೋತ್ತಮವಾಗೋದಿಲ್ಲ, ಆದ್ರೆ ಕಣ್ಣಲ್ಲಿ ಹುಟ್ಟಿ ಬಂದಿದ್ದಾನೆ ಅಷ್ಟೇನೆ. ಸೊ ಸೂರ್ಯನಿಗೆ ಏನಿದೆ ಅಂತ ಆಯ್ತು ಈಗ? ಹುಟ್ಟಿದೆ ಫಸ್ಟ್ ಆಫ್ ಆಲ್, ದೇವರ ಕಣ್ಣಿಂದ ಹುಟ್ಟಿ ಬಂದಿದ್ದಾರೆ ಅಷ್ಟೇ. ಈ ದೇವರು ಎಷ್ಟಿರ್ಬೇಕು ಲೆಕ್ಕ ಆಗಿ? ದೇರ್ಫೋರ್ ಸೂರ್ಯ ಏನಾಗಲಿಲ್ಲ, ಸರ್ವೋತ್ತಮನಾಗೋದಿಲ್ಲ. ದೇರ್ಫೋರ್ ಗಾಯತ್ರಿ ಮಂತ್ರ ಏನದು? ಸರ್ವೋತ್ಕೃಷ್ಟ ಮಂತ್ರ. ಸರ್ವೋತ್ಕೃಷ್ಟ ಮಂತ್ರ ಯಾರನ್ನು ಹೇಳಬೇಕು? ಸರ್ವೋತ್ತಮನ ಹೇಳಬೇಕು. ಸೂರ್ಯ ಏನಲ್ಲ, ಸರ್ವೋತ್ತಮ ಅಲ್ಲ. ಯಾತಕ್ಕೆ? ಹುಟ್ಟಿ ಬಂದಿರೋದ್ರಿಂದ. ಅದು ಯಾರಿಂದ ಹುಟ್ಟಿ ಬಂದಿದ್ದಾನೆ? ವಿಷ್ಣುವಿನಿಂದ. ದೇರ್ಫೋರ್ ಇದು ವಿಷ್ಣು ಮಂತ್ರ ಆಯ್ತೆ ಹೊರತು ಸೂರ್ಯ ಮಂತ್ರ ಆಗಲಿಲ್ಲ. ಮನಸ್ಸಿಗೆ ಗಟ್ಟಿ ಮಾಡಿಕೊಂಡ್ರೆ ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ಸೂರ್ಯನ ಧ್ಯಾನ ಅನೇಕ 199 ಪಾಲು ಜನ ಗಾಯತ್ರಿ ಹಾಕಿ ತಿಳ್ಕೊಂಡವ್ರು ಇದ್ದ. ಅದು ತಪ್ಪು ಅಂತ ಗೊತ್ತಾಗುತ್ತೆ, ಯೋಚನೆ ಮಾಡಿಲ್ಲ ಅಂತ ಅರ್ಥ. ಚಕ್ಷುರಿಂದ ಹುಟ್ಟತಕ್ಕಂಥ ಸೂರ್ಯ ಸರ್ವಪ್ರೇದ ಪ್ರತಿಪಾದ್ಯ ಹೇಗಾಗ್ತಾನೆ? ಸರ್ವೋತ್ತಮ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಹೇಗಾಗ್ತಾನೆ ಅಂತ ತಿಳ್ಕೋಬೇಕು. ಸಸ್ಯ ಚಕ್ಷೋ ಸೂರ್ಯೋಜಾಯತೆ ಸೃತ್ಯ ತದಂಗ ಜನಕ ಜನಕ ಜನನೋಕ್ತೇ ರೀತಿ ದರ್ಶಯಿತು ಯಥಾ ವೇದಾಧ್ಯಯನ ಉಪಕ್ರಮೇ ಗಾಯತ್ರಿ ಅಧೀಯತೆ ವಿಶಿಷ್ಟವರ ಹೇತುತ್ವಾ ತಥಾ ಭಾಗವತೋಪಕ್ರಮೇ ಇತಿ ವಾ. ಇದು ಒಂದನೇ ಕಾರಣ. ಎರಡನೇ ಕಾರಣ ಏನು ಅಂದರೆ, ವೇದಾಧ್ಯಯನ ಮಾಡಬೇಕಾದ್ರೆ ಅದ್ರೇನು ಮಾಡಬೇಕು, ಓಂ ಅಂತ ಹೇಳಬೇಕು, ಗಾಯತ್ರಿ ಅಂತ ಹೇಳಿಬಿಟ್ಟು ಆಮೇಲೆ ವೇದಾಧ್ಯಯನ ಶುರು ಮಾಡಬೇಕು. ಇಲ್ಲಿ ಭಾಗವತಕ್ಕೆ ಯಾತಕ್ಕೆ ಹೇಳ್ತಾರೆ ಅಂದರೆ, ಗಾಯತ್ರಿ ಭಾಗವತ ಪುರಾಣ ಕೂಡ ಏನದು, ಇತಿಹಾಸ ಪುರಾಣ ಪಂಚಮ ವೇದ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಧೀಮೆ ಅಂತ ಹೇಳಿದ್ರಿಂದ ಗಾಯತ್ರಿ ಮಂತ್ರವನ್ನು ನಾವು ಹೇಳಿ ಹೇಗೆ ವೇದಾಧ್ಯಯನ ಶುರು ಮಾಡ್ತೇವೋ ಅದೇ ರೀತಿ ಗಾಯತ್ರಿಯಾದಿ ಮಂತ್ರಗಳನ್ನು ಹೇಳಿಕೊಂಡೇ ಮುಂದೆ ಭಾಗವತಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತ ಸೂಚನೆ ಕೂಡ ಮಾಡದಂತೆ ಆಯಿತು. ಎರಡನೇ ಕಾರಣ, ಭಾಗವತ ಉಪಕ್ರಮೇ ಪೀತಿ ವಾ ಗಾಯತ್ರ್ಯಾದಿ ಅಶೇಷ ವೇದ ಪ್ರತಿಪಾದ್ಯೋ ನಾರಾಯಣ ಏವ ಭಾಗವತೇ ಪ್ರತಿಪಾದ್ಯತೆ ಇತಿ ವಾ. ಅಥವಾ ಗಾಯತ್ರ್ಯಾದಿ ಸಕಲ ವೇದಗಳಿಂದ ಪ್ರತಿಪಾದ್ಯನಾದ ನಾರಾಯಣನೇ ಭಾಗವತ ಪುರಾಣದಿಂದನೂ ಪ್ರತಿಪಾದಿತನಾಗಿದ್ದಾನೆ ಅಂತ ಹೇಳೋದು ಮೂರನೇ ಕಾರಣ. ಇತರೇಷಾಂ ಭಗವತ್ಕೃತತ್ವೇನ ತತ್ಪರತ್ವೇಪಿ ತದ್ಯಾವೃತ್ತೇ ಇತಿ ವಾ. ಅಥವಾ ಉಳಿದ ಪುರಾಣಗಳು ಕೂಡ ವೇದವ್ಯಾಸಿಯವರು ಬರೆದಿದ್ದರೂ ಕೂಡ ಅದಕ್ಕಿಂತ ಭಾರಿ ದೊಡ್ಡದನ್ನು ತೋರಿಸೋದಕ್ಕೋಸ್ಕರ ಧೀಮಹಿ ಅಂತ ವೈದಿಕ ಪದ ಪ್ರಯೋಗ ಮಾಡಿದ್ರಿಂದ ಅದೆಲ್ಲದಕ್ಕಿಂತ ಏನಾಗಿದೆ, ಇದು ಶ್ರೇಷ್ಠವಾಗಿದೆ ಅಂತ ಅರ್ಥ. ನಾವೇ ಪತ್ರ ಬರೆದು ಅಂಡರ್ಲೈನ್ ಮಾಡಿದ ಹಾಗೆ ಹಾಕಿ ಲೆಟ್ರ್ ಬರೆದಿರ್ತೇವೆ, ಅವನು ಇಡೀ ಪತ್ರ ಗಮನಿಸ್ತಾ ಹೋಗ್ಬೋದು ಅಂಥೇಳಿ ಒಂದು ಪ್ರತಿಕಾರ ಅವತ್ತು ತೊಗೊಂಡು ದುಡ್ಡು ವಾಪಸ್ ಕೊಡು ಮರಿಬೇಡ ಅಂತ ಅಂಡರ್ಲೈನ್ ಮಾಡಿದ್ದೆ ಹಾಗೋ ಹಾಗೆ ಗೊತ್ತಾಯ್ತಾ. ಅದು ನಮ್ಮದೇ ವಾಕ್ಯ ಇರ್ಬೋದು, ಅಂಡರ್ಲೈನ್ ಮಾಡಿದ್ರೆ ವೇದವ್ಯಾಸ ಏನು ಮಾಡಿ ಧೀಮಯಿ ಅಂತ ಹೇಳಿದ್ರಿಂದ ಉಳಿದ ನಮ್ಮ ಎಲ್ಲ ಗ್ರಂಥಗಳಿಗೆ ಪುರಾಣಗಳಿಗಿಂತ ಇದೇನಾಗಿದೆ, ಶ್ರೇಷ್ಠವಾಗಿದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಭಗವಾನ್ ಬಾದರಾಯಣ ತಥಾಚ ಇತರೇಭ್ಯೋಪಿ ಅಸ್ಯ ಮಹಾತ್ಮ ವಿಧಿ ಮಹಾತ್ಮ ಆಧಿಕ್ಯ ಪ್ರಕಟನಾಯ ಇತಿ ವಾ ಧೀಮಹಿ ಇತಿ ಶಾಂತ ಸಂಪದಂ ಪ್ರಯುಂಕ್ತ ಭಗವಾನ್ ಬಾದರಾಯಣ. ಇಷ್ಟೆಲ್ಲ ದೃಷ್ಟಿ ಇಟ್ಕೊಂಡು ವೇದವ್ಯಾಸ ದೇವರು ಛಾಂದಸ ಪದವನ್ನು, ಛಾಂದಸ ಅಂತ ಹೇಳಿದರೆ ವೇದದ ಪದವನ್ನು, ಛಂದಸ್ ಅಂದರೆ ವೇದ, ವೇದದ ಪದವನ್ನು ಉಪಯೋಗಿಸಿದ್ದಾರೆ. ತಥಾಚ ಮತ್ಸ್ಯ ಪುರಾಣೇ ಪುರಾಣ ದಾನ ಮಹಾತ್ಮ್ಯಂ ಪ್ರಸ್ತಾವ್ಯ ತನ್ ಮಹಾತ್ಮ್ಯಂ ತನ್ ಲಕ್ಷಣಂತೆ ಪ್ರದರ್ಶಿತಂ. ಇಲ್ಲಿಗೆ ವಿಷಯಗಳನ್ನು ಹೇಳ್ತಾರೆ. ಮತ್ಸ್ಯ ಪುರಾಣದೊಳಗೆ ಪುರಾಣ ದಾನ ಮಹಾತ್ಮ್ಯವನ್ನು ಹೇಳಿದುಕೊಳ್ತು, ಅದರ ಮಹಾತ್ಮ್ಯವನ್ನು ಹೀಗೆ ಹೇಳ್ತಾ ಇದ್ದಾರೆ. ಯತ್ರಾಧಿಕೃತ್ಯ ಗಾಯತ್ರೀಂ ವರ್ಣ್ಯತೆ ಧರ್ಮ ವಿಸ್ತರ ವೃತ್ರಾಸುರವಶ್ಚಾಪಿ ಯತ್ತದ್ ಭಾಗವತಂ ವಿದುಹು. ಭಾಗವತ ಪುರಾಣವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಪುಸ್ತಕವನ್ನು ಗ್ರಂಥದಾನ ಮಾಡಬೇಕು. ಮತ್ತೆ ಯಾವುದೋ ಭಾಗವತ ಮಾಡಿಬಿಡಬೇಡಿ. ಭಾಗವತ ಅಂದ್ರೆ ಏನು ಗೊತ್ತಾ, ಯತ್ರ ಅಧಿಕೃತ್ಯ ಗಾಯತ್ರೀಂ ವರ್ಣ್ಯತೆ ಧರ್ಮ ವಿಸ್ತಾರ. ಇಲ್ಲಿ ಗಾಯತ್ರಿ ಮಂತ್ರವನ್ನು ಪ್ರಧಾನ ಮಾಡಿಕೊಂಡು ಧರ್ಮ ಪರಮ ಪ್ರೋಜ್ಜಿತ ಗೈತವೋತ್ರ ಪರಮ ಅಂತ ಹೇಳ್ತಾರಲ್ಲ, ಅದು ಭಾಗವತ. ಮತ್ತೆ ಯಾವ ಭಾಗವತದಲ್ಲಿ ವೃತ್ರಾಸುರ ವಧಶ್ಚಾಪಿ, ವೃತ್ರಾಸುರ ವಧೆ ಕಥೆ ಬಂದಿದೆಯಲ್ಲ, ಅದು ಭಾಗವತ. ಆಮೇಲೆ ಡೂಪ್ಲಿಕೇಟ್ ಶುರು ಮಾಡಿದ್ರು ಅಷ್ಟೇ ಜನಗಳು, ಕೊನೆಗೆ ISI ಮಾರ್ಕ್ ಮಾಡುತ್ತಾರಲ್ಲ ಆ ಥರ. ಇದ್ರೇ ಭಾಗವತ, ಎಲ್ಲರೂ ಭಾಗವತ ಅಲ್ಲ. ಎಷ್ಟು ದೇವಿ ಭಾಗವತ ಅಂತ ಶುರುವಾಯಿತು, ಭಾಗವತ ಅಲ್ಲ ಅದು. ಇದಕ್ಕೆ ಇಮಿಟೇಟ್ ಮಾಡ್ಕೊಂಡು ಬಂದು ಭಾಗವತ. ಅಲ್ಲಿ ಕೊನೆಗೆ ಹೇಳಿದ್ದೇನು, ದೇವಿ ಸರ್ವೋತ್ತಮಳು, ನಾರಾಯಣ ಅಲ್ಲ. ಅದಕ್ಕೆ ದೇವಿ ಭಾಗವತ, ನಾರಾಯಣ ಭಾಗವತ, ಅದು ದೇವಿ ಭಾಗವತ. ಗುರುತು ಹೇಳ್ತಾರೆ, ಉತ್ತರಾಸರವಾದ ಬಂದಿರಬೇಕು ಅದರೊಳಗೆ. ಲಿಖಿತ್ವಾ ತಚ್ಚ ಯೋ ದದ್ಯಾತ್ ಹೇಮಸಿಂಹ ಸಮನ್ವಿತಂ. ಇದನ್ನು ಬರಿಬೇಕದು, ಕೈಯಲ್ಲಿ ಬರದಾನ ಮಾಡಿದ್ರೆ ಭಾರಿ ಪುಣ್ಯ. ನಾವು ಕೊಂಡ್ಕೊಂಡು ಮಾಡೋದು ಬೇರೆ, ಅಥವಾ ಇನ್ನೊಬ್ಬರ ಕೈಯಲ್ಲಿ ಬರೆಸಿ ಮಾಡೋದು ಬೇರೆ, ಅಥವಾ ನಾವೇ ಬರದಾನ ಮಾಡೋದು ಬೇರೆ. ಅದು ಭಾರಿ ಶ್ರೇಷ್ಠವಾದದ್ದು. ಇವತ್ತು ಬರದಾನ ಮಾಡಿದ್ರೆ ನಮಗೆ ಉಪಯೋಗ ಅನಿಸೋದಿಲ್ಲ, ಯಾತಕ್ಕೆ, ಅಯ್ಯೋ ಪ್ರಿಂಟ್ ಬೇಕಾದ್ರೆ ಸಿಗುತ್ತೆ ಬಿಡ್ರಿ ಅದು ಬಿಡ್ರಿ. ಆದರೆ ಅಲ್ಲಿ ಬರದಾನ ಮಾಡಿದ ಯಾತಕ್ಕೆ ಶ್ರೇಷ್ಠ ಅಂದರೆ, ಹಿಂದೆ ಕಾಲಕ್ಕೆ ಬರ್ಕೊಳ್ಳೋದು ಹೋದ್ರೆ ಎಷ್ಟು ಕಷ್ಟ ಇತ್ತು. ಬರ್ಕೊಟ್ಬಿಟ್ಟು ಅಷ್ಟು ಟೈಪ್ ಮಾಡಿಕೊಟ್ಟು ಅಂದ್ಕೊಂಡು ನಮಗೆ ಅನುಕೂಲ ಆಗುತ್ತೆ. ಈಗ ನಾವು ಲೆಟ್ರ್ ಬರೆಯೋದಕ್ಕೂ ಟೈಪ್ ಮಾಡಿ ಎಷ್ಟು ವ್ಯತ್ಯಾಸ ಇದೆ. ಆ ಥರ ಬರೆಯೋ ಜನ ಇದ್ದರೆ ದಾನಕ್ಕೆ ಅಷ್ಟು ಮಹತ್ವ ಇತ್ತು. ಈ ದಾನಕ್ಕೆ ಆ ಥರ ಮಹತ್ವ ಹೋಗಿಬಿಟ್ಟಿದೆ. ಈಗ ಬರದಾನ ಮಾಡೋ ನೆಸಿಟಿ ಕೂಡ ಇಲ್ಲ ಈಗ, ಯಾತಕ್ಕೆ ಅಂತ ಕೇಳಿದರೆ ಇನ್ನೂ ಚೆನ್ನಾಗಿ ಸಿಗ್ತಿರ್ಬೇಕು. ಎಷ್ಟು ಬರೆದ್ರೂ ನಾವೇನು ಮಾಡ್ತೇವೆ ಈಗ, ನಮ್ಮ ಅಷ್ಟರ ಪ್ರಿಂಟರ್ಸ್ ಚೆನ್ನಾಗಿರೋ ಚಾನ್ಸ್ ಇಲ್ಲ, ಹೊಸ ಹೊಸ ತಪ್ಪುಗಳಾಗ ಬೇರೆ ಚಾನ್ಸಸ್ ಬೇರೆ ಇರ್ತಾವೆ. ಆದ್ದರಿಂದ ಯಾವ ಕಾಲಕ್ಕೆ ಅದು ಇತ್ತು ಅದನ್ನು ಮಾಡಬೇಕು. ಯುದ್ಧ ಕಾಲಕ್ಕೆ ಅದನ್ನೇ ಮಾಡಬಾರ್ದು. ಹಿಂದಿನ ಕಾಲ ಬೀಸಣಿಕೆ, ಇವತ್ತು ಬೀಸಣಿಕೆನ ಕೊಡ್ತಾರೆ. ಬೀಸಣಿಕೆ ಕೊಟ್ಟರೆ ಹಿಂದಿನ ಕಾಲದ ಬೀಸಣಿಕೆ ಬೆಸ್ಟ್ ಆಗಿತ್ತು. ಇವತ್ತು ಬೀಸಣಿಕೆ ಅಲ್ಲ, ಯಾವ್ದು ಮಾಡ್ತಾರೀಗ, ಯಾವುದೋ ಸಂಸ್ಥೆಗೆ ಫ್ಯಾನ್ ಹಾಕ್ಬಿಟ್ರೆ ಅವಾಗ ಏನೋ ಎಷ್ಟು ಅನುಕೂಲ ಆಯ್ತಾಗ. ಆ ಥರ ಬೀಸಣಿಕೆಯನ್ನು ಕೊಡಬೇಕು ಅಂತ ಹೇಳಿದರೆ ಆ ಕಾಲದ್ದು ಅಷ್ಟೇ, ಆ ಕಾಲಕ್ಕೆ ಕೂಡ ಶ್ರೇಷ್ಠವಾಗಿತ್ತು. ಈ ಕಾಲಕ್ಕೆ ಅದು ಕೊಡಬಾರ್ದು ಅಂತಲ್ಲ, ಆದರೆ ಕೊಟ್ಟರೆ ಅದು ಕೊಟ್ಟರೆ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಪಾಪ ಬಡವ, ಬೀಸಣಿ ಕೊಟ್ಟರು ಪುಣ್ಯ ಬರುತ್ತೆ, ಏನಿಲ್ಲ ಅಂತಲ್ಲ. ಆದರೆ ಜಾಸ್ತಿ ಕೊಡೋದು ಇದ್ರು ಕೂಡ ಏನು ಮಾಡೋದು, ಬೀಸಣಿಕೆನೇ ಹೇಳಿದ್ದಾರೆ ಆದರೆ ಅದನ್ನೇ ಕೊಡಬೇಕು, ಅದು ತಪ್ಪಾಗಿ ಆ ರೀತಿ ಮಾಡಬಾರ್ದು. ನಮ್ಮಲ್ಲಿ ಕೆಲವು ಕಾಲ ಬದಲಾದ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಹಳೆಯ ತಲೆ ಕೂತ್ಬಿಟ್ಟಿರ್ತಾರೆ, ಹಾಗೆ ಇಟ್ಕೋಬಾರ್ದು. ಹಾ, ಒಂದು ಕಾಲ ಹೌದು, ಅದು ಮತ್ತೆ ಸತ್ಯದಾರರು ಒಂದು ರೂಪಾಯಿ ಕೊಡಿ, ಇವತ್ತು ನಾವು ಒಂದು ರೂಪಾಯಿ ಕೊಡೋದು. ಸತ್ಯದಾರರು ಒಂದು ರೂಪಾಯಿ ಇವತ್ತು ಎಷ್ಟಾಗುತ್ತೆ ಗೊತ್ತಾ, ಸುಮಾರು 3,000 ರೂಪಾಯಿ ಆಗುತ್ತೆ. ಸರಿಯಾಗಿ ನಮ್ಮ ತಿಂಗಳಿಗೆ 6-6.5 ಮಾಡ್ತಾ ಬಂದರೆ 6 ವರ್ಷಕ್ಕೆ ಡಬಲ್ ಆಗುತ್ತೆ. ಆ ರೀತಿ ಲೆಕ್ಕ ಹಾಕಿದ್ರೆ ಇವತ್ತು ಅದು 3,000 ರೂಪಾಯಿ ಆಗುತ್ತೆ. ಇವತ್ತು ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ, ಪಂಡಿತರಿಗೆ ಸನ್ಮಾನ ಇಟ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಹಿಂದಿನಕ್ಕೆ 1 ರೂಪಾಯಿ ಕೊಡ್ತಾ, ಅದು ಪ್ಯೂರ್ ಬೆಳ್ಳಿ ಕಾಯಿನ್, ಅದಿತ್ತಂದ್ರೆ ನಿಮಗೀಗ ಪೂರ್ತಿ ಅಷ್ಟೇ ವ್ಯಾಲ್ಯೂ ಸಿಲ್ವರ್ ಸಿಗುತ್ತೆ ಆ ಕಾಯಿನ್ ಸಿಕ್ಕರೆ ಅದಕ್ಕೆ. ಬಟ್ ನಾವೇ ಹೇಳ್ತೀವಿ, ಅವ್ರು ಕೊಟ್ಬಿಡೋ ಅದನ್ನೇ ಕೊಡ್ತಿರೋದು. ಕಾಲ ವ್ಯತ್ಯಾಸ ನೋಡೋದಿಲ್ಲ, ಅದೇ ಥರ ಆಗಿದೆ ಈಗ. ಆ ಕಾಲಕ್ಕೆ ತಕ್ಕಂತೆ ಒಟ್ಟು ತಾತ್ಪರ್ಯ ಏನು ಅಂದರೆ ಆ ಕಾಲಕ್ಕೆ ಏನು ಬೆಸ್ಟ್ ಅವ್ರು ಮಾಡಿದ್ರು ಆದ್ದರಿಂದ ಇವತ್ತು ನಾವೇನು ಮಾಡಬೇಕು ಬೆಸ್ಟ್ ಮಾಡಬೇಕಂತ ತಾತ್ಪರ್ಯ ಹೊರತು ಅದು ಕೊಡಬೇಕು ಅಂತ ತಾತ್ಪರ್ಯ ಅಲ್ಲ, ಅದು ಈಕ್ವಲೆಂಟ್ ಆಗಿ ಸಾಧನೆ ಮಾಡಬೇಕು ಅಂತ ಅರ್ಥ. ತದ್ವ್ಯಾವೃತ್ತೆಯೇ ಇತಿವ ಇತರೇಭ್ಯೋಪಿ ಅಸ್ಯ ಮಹಾತ್ಮ್ಯಾಧಿಕ ಪ್ರಕಟನಾ ಏತಿವ ಧೀಮಹೀತಿ ಶಾಂತ ಸಂಪದಂ ಮುಂದೆ ಹೇಳ್ತಾರೆ. ಪೂರ್ಣಮಾಸ್ಯಾಂ ಪ್ರೋಷ್ಠಪದ್ಯಾಂ ಸಯಾತಿ ಪರಮಂ ಪದಂ ಜೊತೆ ಏನಿರಬೇಕಂತೆ, ಹೇಮಸಿಂಹ ಸಮನ್ವಿತಂ, ಹೇಮಸಿಂಹ ಚಿನ್ನದ ಸಿಂಹ ವಿಗ್ರಹ ಮಾಡಿ ಕೊಡಬೇಕಂತ ಜೊತೆಗೆ ಪೂರ್ಣಮಾಸ್ಯಾಂ ಪ್ರೋಷ್ಠಪದ್ಯಾಂ ಸಯಾತಿ ಪರಮಂ ಪದಂ, ಅದು ವಿಶೇಷ ಯಾವಾಗ ಕೊಡಬೇಕಂತೆ, ಪೂರ್ಣಮಾಸ್ಯಾಂ ಪ್ರೋಷ್ಠಪದ್ಯಾಂ, ಯಾವ ಹುಣ್ಣಿಮೆ ಬೇಕಾದಾಗಬಹುದು ಅಥವಾ ಪ್ರೋಷ್ಠಪದಿ ಹುಣ್ಣಿಮೆ ಆಗಬೇಕು, ಪೃಷ್ಠಪದಿ ಹುಣ್ಣಿ ಭಾದ್ರಪದ ಶುಕ್ಲ ಪೂರ್ಣಿಮಾ, ಅದು ಇನ್ನೂ ಶ್ರೇಷ್ಠ. ಅಷ್ಟಾದಶ ಸಹಸ್ರಾಣಿ ಪುರಾಣಂ ತತ್ ಪ್ರಕೀರ್ತಿತಂ, ಅಷ್ಟಾದಶ ಸಹಸ್ರ ಶ್ಲೋಕ ಇರತಕ್ಕಂಥ ಪುರಾಣ ಇತ್ತು. ಸ್ಕಾಂದೇಚ, ಅದು ಯಾವ ಪುರಾಣ ಆಯಿತು, ಮತ್ಸ್ಯಪುರಾಣ, ಸ್ಕಂದ ಪುರಾಣ ಹೇಳ್ತಾರೆ. ಗ್ರಂಥೋ ಅಷ್ಟಾದಶ ಸಹಸ್ರೋ ದ್ವಾದಶ ಸ್ಕಂಧ ಸಂಹಿತ ಹಯಗ್ರೀವ ಬ್ರಹ್ಮವಿದ್ಯಾ ಯತ್ರ ವೃತ್ರವಧಸ್ತಥಾ ಗಾಯತ್ರ್ಯಾ ಚ ಸಮಾರಂಭೋ ಯತ್ರ ಭಾಗವತಂ ವಿದುಹು ಇತಿ. ದ್ವಾದಶ ಸ್ಕಂದ ಹೇಳ್ತಾ ಇದ್ರೆ ಭಾಗವತ ಲಕ್ಷಣ ಏನಪ್ಪ ಅಂದರೆ 18,000 ಶ್ಲೋಕ ಇರಬೇಕು, ಎರಡನೇದು 12 ಸ್ಕಂದ ಇರಬೇಕು, ಆಮೇಲೆ ಹಯಗ್ರೀವ ಬ್ರಹ್ಮವಿದ್ಯಾ ಬರಬೇಕು, ನಾರಾಯಣ ಕವಚ ಅಂದ್ರೆ ಅದೇ ನಾರಾಯಣ ಕವಚ ಬರಬೇಕು, ಆಮೇಲೆ ಉತ್ತರ ಸರ್ವ ವಧೆ ಬರಬೇಕು, ಗಾಯತ್ರಿ ಸಮಾರಂಭ ಧೀಮೆಯಿಂದ ಶುರುವಾಗಬೇಕು. ಇದು ಭಾಗವತ ಪುರಾಣ ಹೊರತು ಬೇರೆ ಭಾಗವತ ಪುರಾಣಗಳಲ್ಲ. ತತ್ರ ಭಾಗವತಂ ವಿದುರಿತಿ ಗಾರುಡೇಚ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ದ್ವಾದಶ ಸ್ಕಂಧ ಸಂಯುಕ್ತ ಶತವಿಚ್ಛೇದ ಸಂಯುತ ಗ್ರಂಥೋ ಅಷ್ಟಾದಶ ಸಹಸ್ರ ಶ್ರೀಮದ್ಭಾಗವತಾಭಿಧ ಇತಿ. ಆಚಾರ್ಯ ಕೋಟ್ ಮಾಡಿದ್ದೀವಿ ಗರುಡ ಪುರಾಣ ವಾಕ್ಯ. ಅನ್ನೇ ಚತುರ್ವಿಂಶತ್ ಸಹಸ್ರಂ ಭಾಗವತಮಿತಿ ವದಂತಿ ತತ್ ಅಸಂಪ್ರದಾಯ ವಿಧಾಂ ವಚನಮಿತಿ ಉಪೇಕ್ಷಣೀಯಂ. ಎಲ್ಲರಿದ್ದಾರೆ ಭಾಗವತ 24,000 ಶ್ಲೋಕ ಇದೆ ಅಂತ ಹೇಳ್ತಾರೆ, ಅದು ಸರಿಯಲ್ಲ ಅಂತ ಭಾಗವತನ ಕೆಲವರು ಡೂಪ್ಲಿಕೇಟ್ ಮಾಡಿದ್ದಾರೆ. ಕೆಲವರು ಗೀತಾನು ಡೂಪ್ಲಿಕೇಟ್ ಮಾಡಿದವರಿದ್ದಾರೆ ಗೊತ್ತೇನು, ಕಾಶ್ಮೀರ ಎಡಿಷನ್ ಗೀತಾ ಅಂತ ಶುರುವಾಯಿತು ಒಂದು 50 ವರ್ಷದ ಕೆಳಗೆ ಗಲಾಟೆ ಎಬ್ಸಿದ್ರು, ಈ ಗೀತಾ ಗೀತಾ ಅಲ್ಲ ಇದು, ಬೇರೆ ಗೀತಾ ಬರಿದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪಬ್ಲಿಷ್ ಮಾಡಿದವರು. ಪುಣ್ಯಕ್ಕಂದ್ರೆ ಎಲ್ಲರೂ ಸ್ಮಾರ್ತರು ಎಲ್ಲರೂ ಖಂಡನೆ ಮಾಡಿಬಿಟ್ರು ಅದನ್ನು, ಯಾಕೆಂದರೆ ಶಂಕರಾಚಾರ್ಯ ಭಾಷೆ ಬರೆದು ಇದಕ್ಕೆ ಅದಕ್ಕೆ ಬರೋದಿಲ್ಲ, ಆದ್ದರಿಂದ ಅವ್ರು ನಮಗೆ ಮಾಡೋಕ್ಕಂತಲ್ಲ ತಮ್ಮನ್ನು ಡಿಫೆಂಡ್ ಮಾಡ್ಕೋಬೇಕಾಗಿತ್ತು, ಡಿಸ್ಕಾರ್ಡ್ ಮಾಡಿಬಿಟ್ರು ಅದು. ಅದರಲ್ಲಿ 700 ಅಲ್ಲ, ಸುಮಾರು 1,500 ಶ್ಲೋಕ ಇದ್ದು ಅದರೊಳಗೆ ಎಲ್ಲ ತೆಗೆದಾಕ್ಬಿಟ್ರೆ ಮನೆ. ಅದೇ ರೀತಿ ಇವ್ರು ನಿಮ್ಗೆ ಏನು ಮಾಡಿ 24,000 ಶ್ಲೋಕದ ಭಾಗವತ ಅಂತ ತೆಗೆದು ಅಲ್ಲ, ಎತ್ತಿರಬೇಕು ಅದರೊಳಗೆ 12,000 ಶ್ಲೋಕನೇ ಇರಬೇಕು. ಗಾಯತ್ರಿಯರ್ಥೋಪಿ ಅನೇನ ಶ್ಲೋಕೇನ ಸೂಚಿತ ತಥಾ ಹಿ. ಈಗ ಹೊಸ ವಿಚಾರ ಹೇಳ್ತಾರೆ, ಗಾಯತ್ರಿ ಅರ್ಥ ಕೂಡ ಇದರಲ್ಲಿ ಬಂದಿದೆ. ಗಾಯತ್ರಿ ಭಾಷ್ಯರೂಪೋತ್ಸವ ಅಂತ ಹೇಳಿದಾರಲ್ಲ, ಇಡೀ ಭಾಗವತದಲ್ಲಿ ಗಾಯತ್ರಿ ಅರ್ಥ ಬಂದಿದೆ, ಜೊತೆಗೆ ಈ ಒಂದು ಶ್ಲೋಕದಲ್ಲೇ ಗಾಯತ್ರಿ ಅರ್ಥ ಬಂದಿದೆ. ಇದು ಇಂಪಾರ್ಟೆಂಟ್, ಇದೆಲ್ಲ ಹೊಸ ಹೊಸ ತೋರಿಸ್ತಾ ಹೋಗ್ತಾರೆ. ದಶಾವತಾರ ಪರಾರ್ಥ, ಅನೇಕ ರೀತಿಯಲ್ಲಿ ಭಾಗವತ ಒಂದೇ ಶ್ಲೋಕದೊಳಗೆ ಭಾರತ ಪರಾರ್ಥ, ರಾಮಾಯಣ ಪರಾರ್ಥ, ದಶಾವತಾರ ಪರಾರ್ಥ, ಗೊತ್ತಾಯ್ತು, ಗಾಯತ್ರಿ ಪರಾರ್ಥ, ವೇದ ಪರಾರ್ಥ, ಇದೆಲ್ಲ ಅನೇಕ ಅರ್ಥ ಮಾಡ್ತಾ ಈ ಶ್ಲೋಕ ಎಷ್ಟು ಅಪೂರ್ವ ಶ್ಲೋಕ ಅಂತ ತೋರಿಸಿಕೊಡ್ತಾರೆ. ಗಾಯತ್ರರ್ಥೋಪಿ ಅನೇನ ಶ್ಲೋಕೇನ ಸೂಚಿತ ತಥಾ ಹಿ ತತ್ಸವಿತು ದೇವಸ್ಯ ಇತ್ಯರ್ಥೋ ಜನ್ಮಾದ್ಯಸ್ಯ ಯತಃ ಇತಿ. ತತ್ಸವಿತು ದೇವಸ್ಯ ಅಂತಿದೆ, ಸವಿತು ಅಂದ್ರೆ ಏನು, ಪ್ರಸವಿತು, ಸೃಷ್ಟಿಕರ್ತನಾದ, ಜನ್ಮಾದ್ಯಸ್ಯ ಯಥ ಅರ್ಥ ಬಂತಾಗ. ಗಾಯತ್ರಿ ಮಂತ್ರದಲ್ಲಿ ಏನಿದೆ, ತತ್ಸವಿತು ಇದೆ, ಇಲ್ಲಿ ಜನ್ಮಾದ್ಯಸ್ಯ ಯಥ ಅಂತಿದೆ, ಸರಿ ಹೋಯಿತು. ಯಥ ಇತಿ ವಾಮಂ ವರೇಣ್ಯಂ ಇತ್ಯಭಿಧಾನಾತ್ ವರೇಣ್ಯಮಿತ್ಯಸ್ಯ ವ್ಯಾಖ್ಯಾನಂ ಪರಮಿತಿ. ಇಲ್ಲಿ ಪರಂ ಅಂತ ಇದೆ, ಸತ್ಯಂ ಪರಂ ಧೀಮಹಿ ವರೇಣ್ಯಂ ಅಂತದ ಅರ್ಥ, ಪರಂ ಇಸ್ ಈಕ್ವಲ್ ಟು ವರೇಣ್ಯಂ. ಭರ್ಗ ಇತ್ಯಸ್ಯ ವ್ಯಾಖ್ಯಾನಂ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಮಿತಿ. ಭರ್ಗ ದೇವಸ್ಯ ಇದೆಯಲ್ಲ, ಭರ್ಗ ಮೊದಲ ಅರ್ಥ ಯಾವುದಾಗಿದೆ ಅಂದರೆ ಸದಾ ನಿರಸ್ತ ಕುಹಕಂ, ಭರಣ ಗಮನಕರ್ತ, ಯಾವ ಕಾಲಕ್ಕೂ ವಂಚನೆ ಇಲ್ಲದವನು ಅಂತ ಅರ್ಥ. ಹೇಗೆಂದರೆ ತೋರಿಸ್ತಾರೆ, ಭರ್ಗ ಸಕಲ ದುರಿತ ಭರ್ಜನಂ ಜ್ಯೋತಿ ರೂಪಂ. ಭರ್ಗ ಅಂದ್ರೆ ಏನು, ಭರ್ಜನ ಮಾಡೋದಕ್ಕೆ ಭರ್ಗ ಅಂತ ಕರೀತಾರೆ. ಏನು ಭರ್ಜನ ಮಾಡ್ತಾನೆ ಪರಮಾತ್ಮ, ಸಕಲ ದುರಿತಗಳನ್ನು ಭರ್ಜನ ಮಾಡ್ತಾನೆ, ಅದಕ್ಕೋಸ್ಕರ ದೇವರಿಗೆ ಭರ್ಗ ಅಂತ ಹೆಸರು. ತತ್ ಪದಾರ್ಥ ವ್ಯಾಖ್ಯಾನಂ ಸ್ವರಾಡಿತಿ, ಅದಕ್ಕೆ ವ್ಯಾಖ್ಯಾನವಾಗಿ ಏನಂತ ಪದ ಉಪಯೋಗಿಸಿದ್ರು, ಭರ್ಗ ಶಬ್ದಕ್ಕೆ ವ್ಯಾಖ್ಯ ಸ್ವರಾಟ್ ಅಂತ ಕರೆದು, ಏಕೆ ಭರಣಗಮನ ಕರ್ತ ಅಂದರು ಒಂದೇ, ಸ್ವರಾಟ್ ಅಂದರು ಒಂದೇ. ಧಿಯ ಯೋನ ಪ್ರಚೋದಯಾತ್ ಇತ್ಯಸ್ಯ ವಿವರಣಂ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಇತಿ. ಧಿಯೋ ಯೋನ ಪ್ರಚೋದಯಾತ್ ಅರ್ಥ ಏನು ಅಂದರೆ, ಬ್ರಹ್ಮದೇವರಿಗೇನೆ ಮನಪ್ರೇರ್ಪಣೆ ಮಾಡಿದವನು ಅಂತ ಹೇಳಿದ ಮೇಲೆ ಧಿಯೋ ಯೋನ ಪ್ರಚೋದಯಾತ್ ಅರ್ಥ ಆಯಿತು. ಯಹ ಸವಿತ ಜನ್ಮಾಧಿಕರ್ತ ನಹ ಅಸ್ಮಾಕಂ ಧಿಯ ಬುದ್ಧಿಹಿ ಉಪಲಕ್ಷಣಂ, ಯಾವನು ಸವಿತ ಜನ್ಮಾಧಿಕರ್ತವಾಗಿದ್ದಾನೋ ಅವನು ನಮ್ಮ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡಲಿ. ಬರೀ ಬುದ್ಧಿನಲ್ಲ, ಮತ್ತೆ ಗಾಯತ್ರಿಗೆ ಹೊಸ ಅರ್ಥ ಹೇಳ್ತಾರೆ, ಸರ್ವೇಂದ್ರಿಯಾಣಿ, ಬರೀ ಬುದ್ಧಿನ ಪ್ರೇರೇಪಣೆ ಮಾಡಲಿ ಅಲ್ಲ, ಹೊಸ ಅರ್ಥ ಗಾಯತ್ರಿ ಸರಿಯಾಗಿ ತಿಳ್ಕೋಬೇಕಲ್ಲ. ನಾವೇನು ತಿಳ್ಕೋತೇವೆ ಗಾಯತ್ರಿ ನೋಡ್ರಿ, ನಮಗೆ ಬುದ್ಧಿ ವಿಷಯ ಅರ್ಜೆಂಟ್ ಇಲ್ಲ, ಈಗ ಕಾಲು ನೋವು ಹೋಗಬೇಕಾಗಿದೆ, ಏನು ಮಾಡಬೇಕು, ಕಣ್ಣು ಕಾಣದಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಕೇಳಿದರೆ ಅರ್ಥನೂ ಬರುತ್ತೆ ಅಂತ ಹೇಳ್ತಾರೆ. ಧಿಯೋ ಯೋನ ಪ್ರಚೋದಯ, ಧಿ ಎಂಬುದನ್ನು ಏನರ್ಥ, ಈಗ ಸ್ವಾಮಿ ಅನ್ನ ಹಾಕ್ರಿ ಅಂತಾರೆ, ಅನ್ನ ಹಾಕ್ರಿ ಏನರ್ಥ, ಎಲ್ಲ ಊಟ ಹಾಕಿ ಅಂತ ಅರ್ಥ ಅದಕ್ಕೆ. ಅಣ್ಣ ಹಾಕಿದ್ರೆ ಬರೀ ಅಣ್ಣ ಹಾಕಿಬಿಟ್ಟು ಹೋಗಿ ಅಂತ ಹೇಳೋದಲ್ಲ, ಅದಕ್ಕೆ ಅನ್ನ ಉಪಲಕ್ಷಣ ಅಂತ ಕರೀತಾರೆ. ಅನ್ನ ಹಾಕಿ ಅಂದರೆ ಆ ಸಾರು ಹುಳಿ ಎಲ್ಲ ಉಪಲಕ್ಷಣ ಅಂತ ಅರ್ಥ. ಸೊ ಬುದ್ಧಿ ಪ್ರೇರೇಪಣೆ ಮಾಡಿ ಏನರ್ಥ, ಕೈಕಾಲದ ಎಲ್ಲವನ್ನೂ ಪ್ರೇರೇಪಣೆ ಮಾಡಲಿ ಅಂತ ಅರ್ಥ. ಸೊ ಗಾಯತ್ರಿ ಮತ್ತು ಸರಿಯಾದ ಜಪ ಮಾಡಿ ಏನಾಗಬೇಕಾಗ, ಕಾಲು ಹೋಗಬೇಕು, ಕೈನೋವು ಹೋಗಬೇಕು, ತಲೆನೋವು ಹೋಗಬೇಕು, ಕಣ್ಣವು ಹೋಗಬೇಕು, ಅದಕ್ಕೆ ಉಪಲಕ್ಷಣ ಅಂತ ಕರೆದಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅದು. ಮತ್ತು ಇನ್ನೂ ಸ್ವಾರಸ್ಯ ಇದೆ, ಒಬ್ಬರು ಯಾರೋ ಗಾಯತ್ರಿ ಜಪ ಮಾಡ್ತಾರೆ ಮನೆಯೊಳಗೆ, ಹೆಂಗಸರಿಗೆ ಗಾಯತ್ರಿ ಜಪ ಇಲ್ಲ ಅಲ್ರಿ, ನೀವು ಗಂಡಸರು ಉದ್ಧಾರ ಆಗಿಬಿಡ್ತೀರಲ್ಲ, ಹೆಂಗಸರ ಗತಿ ಏನಾಗಬೇಕು ಅಂದರೆ ನಹ ಪ್ರಚೋದಯ, ನಮ್ಮ ಬುದ್ಧಿಯ ಪ್ರೇರೇಪಣೆ ಹೇಳಿದ್ರಿಂದ ನಮ್ಮ ಅಂದ್ರೆ ಯಾರು ಸೇರ್ಕೋತಾರೆ, ಈಗ ಇಡೀ ಮನೆಯವರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ವಿ ವಾಂಟ್ ಜಸ್ಟಿಸ್ ಅಂತ ಹೋಗ್ತಾನೆ ಪ್ರೆಸಿಡೆಂಟ್, ಸಂಘದ ಪ್ರೆಸಿಡೆಂಟ್ ವಿ ವಾಂಟ್ ಜಸ್ಟಿಸ್ ಅಂತಾನೆ. ಅಂದರೆ ಅವನೊಬ್ಬನ ಮಾತು ಕೇಳಿ ಎಲ್ಲ ಇಡೀ ಇದೇನಾಗುತ್ತೆ, ಅದೀಗ ರೆಪ್ರೆಸೆಂಟ್ ಆಗ. ನಹ ಬಹುವಚನ ಇದೆ, ನಹ ನಮ್ಮನ್ನು ನಮ್ಮ ಬುದ್ಧಿಯ ಪ್ರೇರೇಪಣೆ ಹೇಳಿರೋದ್ರಿಂದ ಎಲ್ಲರದು ಸೇರಿಸಿಡ್ತಾ ಇದ್ದಾರೆ, ಅದರ ಯೋಚನೆ ಇಲ್ಲ. ಸೊ ಅಂದರೆ ಯಾರು ಸೇರ್ಕೊಳ್ತೀವಿ, ಎಲ್ಲರೂ ಸೇರ್ತು ಅಂತ ಹೇಳಿದ್ರೆ ಮನೆಗೆ ಒಬ್ಬರು ಗಾಯತ್ರಿ ಮಾಡಬೇಕು ಅಂತಾಗಲಿಲ್ಲ, ಯಾರು ಉಪನಯನ ಆಗಿಲ್ಲ ಅವ್ರ ಪರವಾಗಿ ಎಲ್ಲ ಬಂತು. ಅದಕ್ಕೆ ಉಪನಯನ ಅವ್ರ ಜಾರಿ ಇದೆ, ಈಗ ಉಪನಯನ ಆದವರಿಗೆ ಮಂತ್ರ ಇದೆ, ಆದ್ದರಿಂದ ಉಳಿದವರಿಗೆಲ್ಲ ಏನೀಗ ಉಪನಯ, ಅದಕ್ಕೆ ಒಂದು ಉತ್ತರ ಕೊಟ್ಟಾಗಾಯ್ತು. ಹೆಂಗಸರಿಗೆ ಯಾಕೆ ಗಾಯತ್ರಿ ಇಲ್ಲ ಅಂತ ಕೇಳಿದರೆ ಗಂಡ ಮಾಡ್ತಾನೆ, ಹೆಂಡತಿ ಪರವಾಗಿ ಸೇರಿ ಮಾಡಿದ ಮಾಡಿದಾಗಾಯ್ತಲ್ಲ, ಈಗ ಅರ್ಥ ಆಯ್ತಾ? ಈಗ ಅದು ಸರಿ 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 ತಿಳ್ಕೊಂಡ್ಬಿಟ್ರೆ ನಹ ಅಂತ ನಾ ಬರೀ ಏಕವಚನ ಏನ್ಬೇಕಾಗಿತ್ತು, ಈಗ ಅಸ್ಪಾಕ್ ಹೇಳಿದ್ರೆ ಏನು ಮಾಡಬೇಕಾಗಿತ್ತು, ಈಗ ಮಮ ಅಂತ ಹೇಳ್ಬೇಕಾಗಿತ್ತು. ಮಮ ಬುದ್ಧಿ ಪ್ರಚೋದಯ ಆಗ್ತಿಲ್ಲ, ನಹ ಬುದ್ಧಿ ಪ್ರಚೋದಯ ಆಗ್ತಿಲ್ಲ, ಅದು ನಮ್ಮ ಬುದ್ಧಿಗಳು ಅಂತ ಹೇಳಿದ್ರೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರ. ಅಸ್ಮಾಕಮ್ಮನ ಬಹುವಚನ, ಮಮ ಅಂದ್ರೆ ಏಕವಚನ ಆಗ್ತಿತ್ತು. ದಾನಂ ಹೇಳ್ತು ಪಂಚಕರ್ಮಾರ್ ಹೇಳ್ತಾರಲ್ಲ, ಸಕುಟುಂಬಸ್ಯ ಮಮ ಅಂತ ಹೇಳಿದಾಗ ಮಮ ಅಂದ್ರೆ ನನ್ನ ಸಕುಟುಂಬಸ್ಯ ಮಮ ಅಂತ ಎಲ್ಲರೂ ಸೇರ್ಬಿಡ್ತಾರೆ. ಆ ರೀತಿಯಾಗಿ ಗಾಯತ್ರಿ ಬಂದಿರೋ ಗುರು ಸ್ವಾತಂತ್ರ್ಯ ವಿಷಯ ಸತತ್ವ ವಿಷಯ ಜ್ಞಾನಂ ಗುರುಮುಖೇನ ಉಪದಿಶ್ಯ ತಜ್ಞಾನ ಸಾಧನಾನಿ ಸರ್ವಾಣಿ ಕರಣಾನಿ ಪ್ರಚೋದಯಾತ್ ಪ್ರಚೋದಯತಿ ಸ್ವಾತ್ಥ ವಿಷಯತೆಯ ಪ್ರೇರಯತಿ ತಸ್ಯ ಸವಿತು ದೇವಸ್ಯ ಕ್ರೀಡಾದಿ ಗುಣ ಸಂಪನ್ನಸ್ಯ ನಾರಾಯಣಸ್ಯ ಅನನ್ಯಾಧೀನತೆಯ ತತ್ತತ್ವ ವ್ಯಾಪ್ತತ್ವ ತದ್ವರೆಣ್ಯಂ ಸಕಲ ಗುಣಕರ ಗುಣಾಕರತೆಯ ಪರಮಮಂಗಲಂ ಭರ್ಗ ಜ್ಯೋತಿರೂಪಂ ಭರಣ ಗಮನ ಗಮನ ಯೋಗಾತ್ ಸರ್ವಜ್ಞಂ ವಾ ವಪುಃ ಗಾಢಾನಂದ ಗುಣ ವಿರಚಿತ ಕರಚರಣಾದಿ ಅವಯವವತ್ ಧೀಮಹಿ ಧ್ಯಾಯೇಮ ಜ್ಞಾನಮೇವ ತತ್ ಪ್ರೀತಿಜನಕಂ ನಾ ಕರ್ಮಾಧಿಕಂ ತಸ್ಮಾತ್ ತಚ್ಚಿಂತನಂ ಕರ್ತವ್ಯಮಿತ್ಯರ್ಥ. ಅದನ್ನು ಹೇಳಿದಾಗ ಇಡೀ ಗಾಯತ್ರಿ ಪರವಾಗಿ ಶ್ಲೋಕದ ಅರ್ಥ ಹೇಳ್ತಾರೆ. ನಾಳೆ ಅದು ಗಾಯತ್ರಿ ಪರವಾಗಿ ಅರ್ಥ ಮಾಡಿ ಇಡೀ ಶ್ಲೋಕದಲ್ಲಿ ಗಾಯತ್ರಿ ಅರ್ಥ ನಾಳೆ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂತೇನ ಪ್ರಿಯತಾಂ ಕಮ